ನಾವು ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯ ಅದರಲ್ಲಿ ಮೊದಲು 7ನೇ ಅಧ್ಯಾಯ ಕೊನೆಯಲ್ಲಿ ಬಂದ ಪ್ರಶ್ನೆಗಳಿಗೆ ಅದರ ಆಧಾರವಾಗಿ 8ನೇ ಅಧ್ಯಾಯದಲ್ಲಿ ಅರ್ಜುನ ಮಾಡುವ ಪ್ರಶ್ನೆಗಳಿಗೆ ಕೃಷ್ಣ ಕೊಟ್ಟ ಸಮಾಧಾನ ಬಹಳ ವಿಸ್ತಾರವಾಗಿರುವಂತಹದ್ದು. ಅದನ್ನು ನಾವು ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ಕಳೆದ ಕೆಲವು ಕ್ಲಾಸ್ಗಳಲ್ಲಿ ನೋಡಿದ್ದೀವಿ. ಭಾಷ್ಯ ತಾತ್ಪರ್ಯ ಎರಡು ನೋಡಿ ಆಯಿತು. ಈಗ ಈ ಮೂಲಕವಾಗಿ ಈ 8ನೇ ಅಧ್ಯಾಯದ ಮೊದಲು ಕೆಲವು ಶ್ಲೋಕಗಳನ್ನು. ಹಲೋ, ಈ ಸರಿ ಕೇಳಿಸ್ತಾ ಇಲ್ಲ. ನಿಮಗೆ ಬೇಕಾಗ್ತಾ ಇಲ್ಲ. ಕ್ಲಿಯರಾಗಿ ಇದೆ ಅಂತೆ. ಮತ್ತೆ ಇದು ಲೈನ್ ನಲ್ಲಿ ಏನೋ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂದ್ರೆ, ಈಗ ಈ ರೀತಿಯ ಮೂಲಕವಾಗಿ ಈ ಭಾಷಾಶಾಸ್ತ್ರಗಳಲ್ಲಿ ನೋಡಿದ್ದೆ ಒಂಥರ ರಿವೈಸ್ ಮಾಡಿದಾಗ ಆಗಿ ಈ ರೀತಿಯ ಮೂಲಕವಾಗಿ ನೋಡೋಣ ಅಂತೇಳಿ. ಇಲ್ಲಿ ಅರ್ಜುನ ಕೇಳಿದಂತಹ ಪ್ರಶ್ನೆಗಳು ನೀವು ನೋಡಿದ್ದೀವಿ. ಇಲ್ಲಿ ನಾಗರಂಗ ಸ್ವಾಮಿಗಳವರು ಆಚಾರ್ಯರು ತಾತ್ಪರ್ಯದಲ್ಲಿ ಕೊನೆಯದಾಗಿ ಹೇಳಿದ ವಿಷಯವನ್ನು ಈ ರೀತಿಯಲ್ಲಿ ಮೊದಲನೇದಾಗಿ ಹೇಳ್ತಾ ಇದ್ದಾರೆ. ಅದನ್ನು ಅಂದ್ರೆ ನಮಗೆ ಬರುವ ಸಂಶಯವೇನು, ಆ ಸಂಶಯಗಳ ಆಧಾರವಾಗಿ ಅರ್ಜುನ ಕೇಳಿದ ಪ್ರಶ್ನೆಗಳಿಗೆ ನಮಗೆ ಬರುವ ಸಂಶಯಗಳು ಕೂಡ ಅಂದ್ರೆ ಏನಿದೆ ಅದೇ ಸಂಶಯವನ್ನು ಅರ್ಜುನ ಕೇಳ್ತಾನೆ. ಈ ಅಧ್ಯಾತ್ಮ ಅಧಿಭೂತ ಅಧಿದೈವ ಈ ಶಬ್ದಗಳ ವ್ಯಾಪ್ತಿಗೆ ಏನು ಏನು ಅನ್ನುವ ಪ್ರಶ್ನೆ ಕೇಳ್ತಾನೆ. ಅಷ್ಟೇ ಅಲ್ಲದೆ ಆ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಏನೇನು ಯಾಕೆ ಈ ಪ್ರಶ್ನೆಗಳು ಉಂಟು, ಏನು ಹೀಗೆ ವಿಸ್ತಾರ ಏನ ನೋಡಿ ಈ ರೀತಿಯಲ್ಲಿ ಬಹಳ ಸ್ಫುಟವಾಗಿ ಸ್ಪಷ್ಟವಾಗಿ ನಮಗೆ ರಾಯರು ತಿಳಿಸ್ಕೊಡ್ತಾರೆ. ಅದನ್ನು ನೋಡೋಣ. ಇಲ್ಲಿ ಹೇಳ್ತಾ ಇದ್ದಾರೆ, ಪೂರ್ವತ್ರ ತತ್ ಬ್ರಹ್ಮ. ಪೂರ್ವತ್ರ ಅಂದ್ರೆ ಮುಂಚೆ ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ, ಪೂರ್ವತ್ರ ತತ್ ಬ್ರಹ್ಮ ವಿಧು ಇದು ಪರೋಕ್ಷ ನಿರ್ದೇಶನ. ತದ್ ಬ್ರಹ್ಮ ವಿಧು ತದ್ ಬ್ರಹ್ಮ, ಆ ಬ್ರಹ್ಮನನ್ನು ತಿಳಿದವರು. ಆ ಬ್ರಹ್ಮ ಅಂತ ಹೇಳುವ ಕೃಷ್ಣ ಹೇಳ್ತಾ ಇದ್ದಾನೆ. ಕೃಷ್ಣ ಹೇಳುವಾಗ ಆ ಬ್ರಹ್ಮನನ್ನು ತಿಳಿದವರು ಅಂತ ಹೇಳಿದರೆ ಪರೋಕ್ಷ ನಿರ್ದೇಶನ, ಬೇರೆ ಅವರನ್ನು ನಿರ್ದೇಶ ಅಂದ್ರೆ ತೋರಿಸುವುದು, ಇನ್ನೊಬ್ಬರನ್ನು ತೋರಿಸುವುದಂತೆ ಇದೆ, ಕಾಣ್ತಾ ಇದೆ. ಆದ್ದರಿಂದ ಭಗವಂತ ಶ್ರೀಕೃಷ್ಣನಿಗೆ ಬೇರೆಯಾದ ಬ್ರಹ್ಮ ಪದಾರ್ಥ ಒಂದು ಇದೆ ಅಂತ ಅನ್ಸತ್ತೆ ಅಂತೇಳಿ. ಬ್ರಹ್ಮ ಭಗವತಃ ಅನ್ಯ ಇದು ಪ್ರತೀಯತೆ ತೋರ್ತಾ ಇದೆ ಅನ್ಸತ್ತೆ. ಏನು ಇಲ್ಲಿ ಆ ಬ್ರಹ್ಮನನ್ನು ತಿಳಿಯುವರು ಅಂತ ಪ್ರತ್ಯಕ್ಷ ಅಲ್ಲದೆ ಪರೋಕ್ಷವಾಗಿ ಹೇಳುವುದರಿಂದ, ಆ ಬ್ರಹ್ಮನನ್ನು ನಿರ್ದೇಶಿಸುವುದು ಎಂದು ತೋರಿಸುವುದರಿಂದ ಬ್ರಹ್ಮನು ಭಗವಂತನಾದ ಶ್ರೀಕೃಷ್ಣನು ಬೇರೆ ಬೇರೆ ಆದವರು, ಭಿನ್ನರಾದವರು ಅಂತ ನೀನ್ನೋದಕ್ಕೆ ತೋರುತ್ತೆ. ಆದರೆ ಅಷ್ಟೇ ಅಲ್ಲದೆ ತಥಾ ಸಾಧಿಭೂತಂ ಸಾಧುದೈವಂ ಸಾಧುಯಜ್ಞ ಮಾಂಸವಿದುಹು ಅಂದ್ರೆ ಅಧಿಭೂತ ಸಹಿತವಾದ, ಅಧಿದೈವ ಸಹಿತವಾದ, ಅಧಿಯಜ್ಞ ಸಹಿತವಾದ ನನ್ನನ್ನು ತಿಳಿದವರು. ಹರೇ ಶ್ರೀನಿವಾಸ, ಈಗ ಜಸ್ಟ್ ಶುರು ಮಾಡಿದ್ದೀವಿ. ಈಗ ಈ 8ನೇ ಅಧ್ಯಾಯದಲ್ಲಿ ಮೊದಲನೇ ಭಾಗದಲ್ಲಿ ಬರುವಂತಹದ್ದು ಬಾಹ್ಯತಾತ್ಪರ್ಯಗಳ ಮೂಲಕವಾಗಿ ನೋಡಿಯಾಯಿತು. ಈಗ ರಾಘವೇಂದ್ರ ಸ್ವಾಮಿಗಳವರು ಮಾಡಿದಂತಹ ಗೀತಾ ರೀತಿಯ ಮೂಲಕವಾಗಿ ನೋಡ್ತಾ ಇದ್ದೀವಿ. ಆದ್ದರಿಂದ ಅದು ರಿವೈಸ್ ಮಾಡಿದಂತಂದ್ರೆ ನಾವು ನೋಡಿದ ಅಂಶಗಳೇ ತಿಳಿದ ಅಂದ್ರೆ ಬಾಹ್ಯತಾತ್ಪರ್ಯಗಳ ಮೂಲಕವಾಗಿ ತಿಳಿಯುವುದನ್ನು ಒಂಥರ ರಿವೈಸ್ ಮಾಡಿದಂತಾಗುತ್ತೆ. ಗೀತಾ ರೀತಿಯ ಮೂಲಕವಾಗಿ ರಾಯರೇಣಿಯ ಹೇಳಿದಾರನ್ನು ನೋಡ್ತಾ ಇದ್ದೀವಿ ನಾವೀಗ. ಇಲ್ಲಿ ಕೆಲವು ಪ್ರಶ್ನೆಗಳನ್ನು ರಾಯರ್ ಮುಂದೆ ಇಡ್ತಾ ಇದ್ದಾರೆ, ಅಂದ್ರೆ ಸಂಶಯಗಳನ್ನು ಬರುವಂತಹ ಸಂಶಯಗಳನ್ನು ಅರ್ಜುನ ಕೇಳಿದ್ದಾರೆ. ಅರ್ಜುನ ಕೇಳಿದ ಪ್ರಶ್ನೆಗಳು ನಮಗೆ ಬರುವ ಸಂಶಯಗಳನ್ನೇ ಮುಂಚೆ ಇಟ್ಟಂತೆ ಆಗುತ್ತೆ, ಅದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಅರ್ಜುನನ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಏನಿದೆ ಅಂತ ರಾಯರು ನಮಗೆ ವಿಸ್ತಾರ ಮಾಡ್ತಾ ಇದ್ದಾರೆ. ಇಲ್ಲಿ ಪೂರ್ವತ್ರ ಮುಂಚೆ ಹೇಳಿದಂತಹ ಸದ್ಧರ್ಮ ವಿದುಹು, ಆ ಬ್ರಹ್ಮನನ್ನು ತಿಳಿದವರು ಅಂತ ಹೇಳುವುದರ ಮೂಲಕವಾಗಿ ಪರೋಕ್ಷ ನಿರ್ದೇಶನ ಪರೋಕ್ಷವಾಗಿ ಅಂದ್ರೆ ಪ್ರತ್ಯಕ್ಷವಾಗಿ ಇಲ್ಲದೆ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ. ಆ ಬ್ರಹ್ಮನನ್ನು ತಿಳಿದವರು ಅಂತ ಹೇಳಿದರೆ ನಿನ್ನ ತನ್ನಕ್ಕಿಂತ ಬೇರೆಯಾದ ಅಂದ್ರೆ ಭಗವಂತನಾದ ಶ್ರೀಕೃಷ್ಣನಿಗಿಂತ ಭಿನ್ನನಾದ ಬ್ರಹ್ಮ ಪದಾರ್ಥ ಒಂದು ಇದೆ ಅಂತ ಹೇಳಿದಂತೆ ತೋರುತ್ತೆ, ಮೇಲ್ನೋಟಕ್ಕೆ ತೋರುತ್ತೆ. ಅದಕ್ಕೆ ಸದ್ಧರ್ಮ ಅಂತ ಹೇಳುವುದರ ಮೂಲಕವಾಗಿ ಪರೋಕ್ಷವಾಗಿ ಹೇಳಿದಂತೆ ಆಗುತ್ತೆ, ಪ್ರತ್ಯಕ್ಷವಾಗಿಲ್ಲ ಸಂಬಳ ಪಾಯಿಂಟ್ ಹಾಗೆ ಹೇಳುವುದರ ಮೂಲಕವಾಗಿ ಹಾಗೆ ಅನ್ಯ ಇದು ಪ್ರತೀಯತೆ ಬೇರೆ ಒಂದು ಬ್ರಹ್ಮ ಪದಾರ್ಥ ಇದೆ ಅಂತ ತೋರ್ತಾ ಇದೆ. ಅಷ್ಟೇ ಅಲ್ಲದೆ ತಥಾ ಹಾಗೆ ಸ ಅನಿದೈವಂ ಸಾಧುಭೂತಂ ಸಾಧುದೈವಂ ಸಾಧು ಏಕ ಅಧಿಭೂತ ಸಹಿತವಾದ ಅಧಿದೈವ ಸಹಿತವಾದ ಅಧಿಯ ಸಹಿತವಾದ ನನ್ನನ್ನು ಗುರು ನನ್ನನ್ನು ತಿಳಿದವರು ಅಂತ ಹೇಳುವುದರ ಮೂಲಕವಾಗಿ ಆಯೋಜನೆಯಿಂದ ಅಪ್ರೋಚಿಸಿಕೊಳ್ಳುವುದರ ಮೂಲಕವಾಗಿ ಭಗವತ್ ಜ್ಞಾನ ಬ್ರಹ್ಮ ಜ್ಞಾನ ಅನ್ಯದ್ದು ಪ್ರತೀಯತೆ ಹೀಗೂ ತೋರ್ತಾ ಇದೆ. ಅಂದ್ರೆ ಭಗವಂತನಾದ ಶ್ರೀಕೃಷ್ಣನಿಗಿಂತ ಬೇರೆಯಾದ ಬ್ರಹ್ಮ ಪದಾರ್ಥ ಇದೆ, ಭಗವಂತ ಜ್ಞಾನಕ್ಕೆ ಬ್ರಹ್ಮ ಪದಾರ್ಥ ಇನ್ನೊಂದು ಬ್ರಹ್ಮ ಪದಾರ್ಥದ ಜ್ಞಾನ ಎರಡು ಬೇರೆ ಬೇರೆಯಾಗಿದೆ ಅಂತ ಮೇಲ್ನೋಟಕ್ಕೆ ತೋರುತ್ತೆ, ಅಪ್ಯಾರೆಂಟ್ ಮೇಲ್ನೋಟಕ್ಕೆ ತೋರುತ್ತೆ. ಅದಕ್ಕೆ ಸಮಾಧಾನವಾಗಿ ಹೇಳ್ತಾ ಇದ್ದಾರೆ, ಸೊ ಯೋಜನೆಯ ಭಗವತ್ ಜ್ಞಾನ ಅದು ಬ್ರಹ್ಮ ಜ್ಞಾನ ಪ್ರತೀಯತೆ. ಆದರೆ ಕೃಷ್ಣನೇ ಅಂದ್ರೆ ಪರಮಾತ್ಮನೇ ಬ್ರಹ್ಮ, ಬ್ರಹ್ಮ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಅನ್ನುವ ಬೇರೆ ಪ್ರಮಾಣಗಳಿದೆ. ವ್ಯಾಸ ಸ್ಮೃತಿಯಲ್ಲಿ ವಾಸುದೇವಾತ್ಮಕ ಬ್ರಹ್ಮ ಇತ್ಯಾದವು ಭಗವಂತನಾದ ವಾಸುದೇವನೇ ಪರಬ್ರಹ್ಮ, ಪರಬ್ರಹ್ಮ ಅಂದ್ರೆ ಬೇರೆ ಯಾರಲ್ಲ ವಾಸುದೇವ ಪರಮಾತ್ಮ ನಾರಾಯಣ ಶ್ರೀಕೃಷ್ಣ ಅಂತ ಹೇಳುವುದರ ಮೂಲಕವಾಗಿ ಅವು ಎರಡು ಬೇರೆ ಅಲ್ಲ ಒಂದೇ ಅಂತ ಅದು ಏನಿದೆ. ಹೀಗೆ ಬೋತ್ ವೇಸ್ ಇಲ್ಲಿ ಕೃಷ್ಣ ಹೇಳಿದ್ದು ಅವರು ಇಬ್ಬರು ಬೇರೆ ಬೇರೆ ಅಂತ ತೋರತ್ತೇನೆ, ಆದರೆ ಯಾವ ಸ್ಮೃತಿಯಲ್ಲಿರುವ ವಾಕ್ಯ ಪ್ರಕಾರ ಇಬ್ಬರು ಒಂದೇ ಅಂತ ತೋರತ್ತೆ. ಮತ್ತೆ ಸಂಶಯ ಬರುತ್ತೆ, ವಿ ಹ್ಯಾವ್ ಪರಸ್ಪರ ವಿರೋಧ ವಾಕ್ಯಗಳಿದೆ. ಅದರಿಂದ ಅತಃ ವಿಪ್ರತಿಪತ್ಯ, ವಿಪ್ರತಿಪತ್ಯ ಅಂದ್ರೆ ಇತ್ಯಾದ ಭಗವಾನೇ ಬ್ರಹ್ಮ ಇದು ಪ್ರತಿಯತೆ ಭಗವಂತನೇ ಬ್ರಹ್ಮ ಅಂತ ಹೇಳಿದಾಗ ನಮ್ಗೇನಾಗುತ್ತೆ, ಅತಃ ವಿಪ್ರತಿಪತ್ಯ ಅತಃ ಆ ಕಾರಣದಿಂದ ವಿಪ್ರತಿಪತ್ತಿ, ವಿಪ್ರತಿಪತ್ತಿ ಅಂದ್ರೆ ಪ್ರತಿಪಾದನೆ ಮಾಡುವ ವಾಕ್ಯಗಳು ಕೆಲವು, ಪ್ರತಿಪಾದನೆ ಮಾಡದಿರುವ ವಾಕ್ಯಗಳು ಕೆಲವು, ಪರಸ್ಪರ ವಿರೋಧ ವಾಕ್ಯಗಳು ಮ್ಯೂಚುವಲಿ ಕಾಂಟ್ರಡಿಕ್ಟಿಂಗ್ ಆರ್ ಅಪೋಸಿಂಗ್ ಸ್ಟೇಟ್ಮೆಂಟ್ಸ್ ಇದ್ದಾಗ ವಿಪ್ರತಿಪತ್ತಿಯಿಂದ ನಮಗೆ ಏನಾಗತ್ತೆ, ಜಾತ ಸಂಶಯ ಆಯ್ತು, ಸಂಶಯ ಹುಟ್ಟು ಬರುತ್ತೆ ಎಂದು ಡೌಟ್ ಅರೈಸಸ್ ಬಿಕಾಸ್ ದೇರ್ ಆರ್ ಕಾಂಟ್ರಡಿಕ್ಟಿಂಗ್ ಸ್ಟೇಟ್ಮೆಂಟ್ಸ್. ನಮಗೆ ಹೀಗೆ ಸಂಶಯ ಬಂದಾಗ ಆ ಸಂಶಯವನ್ನು ಪರಿಹಾರ ಮಾಡಬೇಕಾಗುತ್ತೆ. ಆದ್ದರಿಂದ ಯಾವ ಸಂಶಯ ಅಂತ ಪೃಚ್ಛತಿ ಅರ್ಜುನ ಪ್ರಶ್ನೆ ಕೇಳ್ತಾ ಇದ್ದಾನೆ, ಚಿಂತನ ಇತಿ ಆ ಬ್ರಹ್ಮ ಯಾರು ಅಂತ ಅರ್ಜುನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗಳು ಕೇಳಿದ್ದು ಒಂದು ನಾವು ನಕಲ್ ಮಾಡುವುದು, ಈ ಪ್ರಶ್ನೆಗಳು ಕೇಳಿದಾಗ ಅರ್ಜುನ ಒಂದು ಮೊದಲನೇ ಶ್ಲೋಕದಲ್ಲಿ ಅತ್ರ ಆದ್ಯ ಶ್ಲೋಕ ತಿಳಿದು ಸ್ವರೂಪ ಪ್ರಶ್ನ, ಮೊದಲನೇ ಶ್ಲೋಕದಲ್ಲಿ ಚಿಂತನ ಕಿಂ ಕಿಂ ಬ್ರಹ್ಮ ಯಾರು 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 ಅಂತ ಸ್ವರೂಪ ಪ್ರಶ್ನೆ, ಇದು ಸ್ವರೂಪದ ಬಗ್ಗೆ ಸ್ಟೇಟ್ ಆಫ್ ಅಫೈರ್ಸ್ ಏನ್ ಯಾರು ಯಾವುದು ಅನ್ನುವ ಪ್ರಶ್ನೆಯನ್ನು ಮೊದಲನೇ ಶ್ಲೋಕದಲ್ಲಿ ಅರ್ಜುನ ಮುಂದೆ ಇತ್ತು. ಎರಡನೇ ಶ್ಲೋಕದಲ್ಲಿ ದ್ವಿತೀಯ ಕಥಮಿತಿ ಪ್ರಕಾರ, ಕಥಂ ಅಂತ ಹೇಳುವುದರ ಮೂಲಕವಾಗಿ ಪ್ರಶ್ನೆ ಏನು ಪ್ರಕಾರಕ್ಕೆ ಅಂದ್ರೆ ಅಪ್ರೋಚ್ ಅರಿಯಜ್ಞ ಕಥಂ ಕೋತ್ರ ಅಂತ ಹೇಳುವುದರ ಮೂಲಕವಾಗಿ ನಮಗೇನಾಯಿತು, ಮೊದಲನೆಯ ಪ್ರಶ್ನೆಯಲ್ಲಿ ಮೊದಲನೆಯ ಶ್ಲೋಕದಲ್ಲಿ ಸ್ವರೂಪಕ್ಕೆ ಸಂಬಂಧಪಟ್ಟ ಪ್ರಶ್ನೆ, ಎರಡನೇ ಶ್ಲೋಕದಲ್ಲಿ ಪ್ರಕಾರ ಅಪ್ರೋಚ್ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ, ಎರಡು ವಿಧವಾದ ಪ್ರಶ್ನೆಗಳು ಬಂತು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಧಿಗ ಅಧಿಯಜ್ಞ ಅಂತ ಹೇಳಿದಾಗ ಅಧಿಯಜ್ಞ ಶಬ್ದಕ್ಕೆ ಅಧಿಗತ ಯಜ್ಞ ಅಧಿಯಜ್ಞ ಅಂತ ಮಾತು ನ ಅಭಿಭಾವ ಅಂತ ಹೇಳಿದ ಸ್ವಲ್ಪ ಗ್ರಹಿಸಿ ವ್ಯಾಕರಣ ಸಂಬಂಧ ವಿಷಯ ಸ್ವಲ್ಪ ನೋಡೋಣ. ಯಾಕಂದ್ರೆ ವ್ಯಾಕರಣ ಮುಖ್ಯವಾದದ್ದು, ವ್ಯಾಕರಣದಿಂದ ನಮಗೆ ಬೇಸಿಸ್ ಫಾಲ್ ಮಾಡೋದು ವಾಟ್ ಎವರ್ ಅಪ್ರೋಚ್ ಇದೆ ದಟ್ ಅಪ್ರೋಚ್ ಇಸ್ ರೈಟ್ ಆರ್ ರಾಂಗ್ ಅನ್ನೋದು ಕನ್ಫರ್ಮ್ ಆಗುವುದು ವ್ಯಾಕರಣದ ಮೂಲಕವಾಗಿ ಕನ್ಫರ್ಮ್ ಆಗುತ್ತೆ. ಆದ್ದರಿಂದ ವ್ಯಾಕರಣದಲ್ಲಿ ಏನು ಹೇಳಿದ್ದಾರೆ, ಪ್ರಾಜ್ ಸಮಾಸ ಅಂತ, ಪ್ರಾಜ್ ಸಮಾಸ ಅಂತ ಹೇಳಿದರೆ ಪ್ರ ಯಾವುದೇ ಒಂದು ಪ್ರ ಅನ್ನುವ ಪ್ರತ್ಯಯ ಅಂದ್ರೆ ಒಂದು ಪ್ರತ್ಯಯವನ್ನು ಮುಂದೆ ಇಟ್ಟುಕೊಂಡು ಅಧಿ ಅನ್ನೋದು ಪ್ರತ್ಯಯ ರೂಪದಲ್ಲಿ ಹೋಗಬಹುದು. ಆ ಪ್ರತ್ಯಯವಾಗಿ ಅಧಿಯಜ್ಞ ಅಂತ ಹೇಳಿದಾಗ ಅಧಿಗತವಾದ ಯಜ್ಞ ಅಧಿಯಜ್ಞ ಅಂತ ಹೇಳಿ ಹಿಂದೆ ಅರ್ಥವನ್ನು ಮಾಡಬೇಕು. ಅವ್ಯಯ ಅಲ್ಲ ಅಂದ್ರೆ ಇಟ್ ಇಸ್ ನಾಟ್ ಎ ಅಡ್ವರ್ಬ್ ಆರ್ ಅಡ್ಜೆಕ್ಟಿವ್, ಅದನ್ನು ಒಂದನ್ನು ಅವ್ಯಯಭಾವ ಅವ್ಯಯಭಾವ ಅಂತ ಹೇಳಿದರೆ ಅವ್ಯಯ ಅಂತ ಹೇಳಿದರೆ ಅಡ್ವರ್ಬಲ್ ಫಾರ್ಮ್ ಅಂತ ಹೇಳುವ ಅಡ್ವರ್ಬಲ್ ಫಾರ್ಮ್ ಅಲ್ಲ ಇದು. ಅಂದರೆ ಅಧಿಯಜ್ಞ ಅನ್ನೋದು ಒಂದು ವಿಶೇಷಣವನ್ನು ಹೇಳುವಂತಹ ವಿಷಯದಲ್ಲಿ ಇಲ್ಲಿ ಅಧಿಯಜ್ಞ ಅಂದ್ರೆ ಅಧಿಗತ ಯಜ್ಞ ಅಂತೇಳಿ ಅರ್ಥ ಮಾಡಬೇಕು. ಇವತ್ತು ಅದನ್ನು ತೋರಿಸುವುದಕ್ಕಾಗಿಯೇ ಈ ಶಬ್ದದ ಪ್ರಯೋಗ ಹೇಗಿದೆ ಹೇಳಿ ಇಲ್ಲಿ ಪ್ರಶ್ನೆ ಕೇಳುವಾಗ ಅಧಿಯಜ್ಞ ಅಂತ ಪ್ರಯೋಗ ಮಾಡಿದ್ದಾರೆ. ಅಧಿಯಜ್ಞಂ ಅಂತ ನಮಸ್ಪದ ಲಿಂಗದಲ್ಲಿಲ್ಲ, ನ ಅಧಿಯಜ್ಞಂ ಅಂತ ಇದ್ದಿದ್ದರೆ ಅವ್ಯಯಭಾವ ಅದನ್ನು ಡಿಸ್ಕ್ರೈಬ್ ಮಾಡಿದ್ರೆ ತಗೋಬಹುದು. ಆದ್ರೆ ಅಧಿಯಜ್ಞ ಅಂತ ಹೇಳುವುದರ ಮೂಲಕವಾಗಿ ಅದು ಪುಂಲಿಂಗದಲ್ಲಿದೆ ಅಂದ್ರೆ ಮ್ಯಾಸ್ಕುಲೈನ್ ಜೆಂಡರ್ ನಲ್ಲಿಲ್ಲ, ಇದು ಪುಂಲಿಂಗ ಪ್ರಯೋಗವಿರುವುದರಿಂದ ಅಧಿಗತ ಯಜ್ಞ ಅನ್ನುವ ನಾವು ತಗೊಂಡು ಅಧಿಗತ ಯಜ್ಞಂ ಅನ್ನುವ ವಿಗ್ರಹ ಅದಕ್ಕೆ ಪ್ರಾ ಆದಿ ಸಮಾಜ ಪ್ರಾ ಅಂದು ಇರುವಂತಹದ್ದು ಪ್ರಿಫಿಕ್ಸ್ ಪ್ರಾ ಅನ್ನೋದು ಪ್ರಿಫಿಕ್ಸ್ ಚೇತನಿಗೆ ಪ್ರೀತಿ ಅಧಿ ಯಜ್ಞ ಅನ್ನೋದು ಅಧಿ ಪ್ರಿಫಿಕ್ಸ್ ಆಗಿಟ್ಕೊಂಡು ಯಜ್ಞಕ್ಕೆ ಅಧಿ ಪ್ರಿಫಿಕ್ಸ್ ಆಗಿಟ್ಕೊಂಡು ನಾವು ತಗೋಬೇಕೇ ಹೊರತು ಅಧಿಯಜ್ಞಂ ಅಂತ ಹೇಳಿ ಅದನ್ನು ಒಂದು ಡಿಸ್ಕ್ರೈಬಿಂಗ್ ವರ್ಡ್ ಆಗಿ ತಗೋಬೇಡಿ. ಅಧಿಯಜ್ಞ ಅಂತ ಹೇಳಿ ಅಂದ್ರೆ ಅಧಿಗತ ಯಜ್ಞವನ್ನು ಅಧಿಗತ ಅದನ್ನು ಅಧಿಕರಿಸಿಕೊಂಡು ಇರುವವನು ಯಾರು, ಅವನನ್ನು ನಾವು ಅಧಿಕರಿಸಿಕೊಂಡಿರುವ ಪರಮಾತ್ಮನನ್ನು ನಾವು ಹೇಗೆ ತಿಳಿಯಬೇಕು, ಕಥಂ ಹೌ ಟು ನೋ ಹಿಂ ಕಥಂ ಅಂತ ಆ ಪ್ರಶ್ನೆ ಹಾಗೆ ಹೊರಟಿದೆ. ಆದ್ದರಿಂದ ಅಧಿಯಜ್ಞ ಯಾರು ಅಂತ ಕೇಳದೆ ಅಧಿಗತನಾದ ಯಜ್ಞಕ್ಕೆ ಅಧಿಗತನಾದ ಪರಮಾತ್ಮನನ್ನು ಹೇಗೆ ತಿಳಿಯಬೇಕು ಉದ್ದೇಶವಾಗಿದೆ ಅಂತ ಹೇಳಿ ಆ ಗ್ರಂಥದಲ್ಲಿ ಮೂಲಕವಾಗಿ ಇಲ್ಲಿ ಸೂಚಕವನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ ಅಧಿಯಜ್ಞ ಕಥಮಿತ್ಯರ್ಥ ಅಸ್ಮಿನ್ ದೇಹೇ ಅಧಿಯಜ್ಞ ಕ ಇತಿ ಸ್ವರೂಪ ಪ್ರಶ್ನ ಅಸ್ಮಿನ್ ದೇಹ ಇತಿ ಪದದ್ವಯಕ್ಕೆ ಪರಿಹಾರ ವಾಕ್ಯೇ ಶ್ಯಾಮ ಅಂತಕಾಲೇ ಕಿಮರ್ಥಂ ಕಥಂ ಭೂತಂ ಏನ ಪ್ರಕಾರೇಣ ಸ್ಪರ್ತದೆ ಇತ್ಯರ್ಥ ಅಂತ ಹೇಳಿ ಈ ನಮಗೆ ಈ ದೇಹ ಇದೆ, ಪ್ರತಿಯೊಬ್ಬರಿಗೆ ದೇಹ ಇದೆ, ಈ ದೇಹದಲ್ಲಿ ಭಗವಂತನಿದ್ದಾನೆ, ಆ ಭಗವಂತ ದೇಹದಲ್ಲಿರುವ ಭಗವಂತನನ್ನು ಅಧಿಯಜ್ಞ ಅಂತ ಯಾಕೆ ಕರಿತೀವಿ, ವೈ ಡು ವಿ ಕಾಲ್ ಆ ಪರಮಾತ್ಮನ ರೂಪ ನಮ್ಮ ದೇಹದಲ್ಲಿ ಪ್ರತಿಯೊಬ್ಬರ ದೇಹದಲ್ಲಿ ನೆಲೆಸಿರುವ ಭಗವಂತನ ರೂಪವಾಗಿ ಅಧಿಯಜ್ಞ ಅಂತ ಕರೆಯುವುದು ಯಾಕೆ, ಅವನು ಅಧಿಯಜ್ಞ ಹೇಗೆ ಆಗಿದ್ದಾನೆ, ಈ ಅರ್ಥ ಅಧಿಯಜ್ಞದಲ್ಲಿ ಅಂದ್ರೆ ಈ ದೇಹದಲ್ಲಿ ಅಧಿಯಜ್ಞನಾಗಿರುವ ಇರುವವನು ಯಾರು, ಅವನು ಈ ದೇಹದಲ್ಲಿರುವ ಭಗವಂತನ ಸ್ವರೂಪಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದೆ. ಅಷ್ಟೇ ಅಲ್ಲದೆ ಅಸ್ಮಿನ್ ದೇಹೆ ಅನ್ನುವ ಎರಡು ಪದಗಳ ಪ್ರಯೋಜನ ಪ್ರಶ್ನೆಯಲ್ಲಿ ಪರಿಹಾರ ನೀಡುವ ವಾಕ್ಯದಲ್ಲಿ ಕೇಳ್ತಾ ಇದೆ. ಅಂದ್ರೆ ಏನು ನೋಡ್ರಿ, ಲೋಕದಲ್ಲಿ ಅಧಿಯಜ್ಞ ಕಥಂ ಕಹ ಅತ್ರ ದೇಹೆ ಅಸ್ಮಿನ್ ಅವತೀರ್ಣ ಕಹ ಅತ್ರ ಅಧಿಯಜ್ಞ ಯಾರು ಅಧಿಯಜ್ಞನಾಗಿದ್ದಾನೆ, ಅಸ್ಮಿನ್ ದೇಹೆ ಕಥಂ ಈ ದೇಹದಲ್ಲಿ ಅವನು ಹೇಗೆ ಅಧಿಯಜ್ಞನಾಗಿದ್ದಾನೆ, ಈ ಹೇಗೆ ಅಧಿಯಜ್ಞನಾಗಿದ್ದಾನೆ ಅಂತ ಹೇಳುವುದರ ಮೂಲಕವಾಗಿ ಕಾನ್ಸಿಕ್ವೆಂಟ್ ಪ್ರಶ್ನೆ ಬರುತ್ತೆ. ಕಾನ್ಸಿಕ್ವೆಂಟ್ ಪ್ರಶ್ನೆ ಏನು, ಪ್ರಯಾಣ ಕಾಲೇಜ ಕಥಂ ಜ್ಞೇಯ ಅಸಿ, ನಮ್ಮ ಮರಣ ಸಮಯದಲ್ಲಿ ಪ್ರಯಾಣ ಅಂದ್ರೆ ಪ್ರಯಾಣ ಮಾಡೋದ್ರೆ ದೇಹದಿಂದ ಜೀವಕನಿಗೆ ಪ್ರಯಾಣ ಮಾಡುವ ಸಮಯ ಅಂದ್ರೆ ದೇಹವನ್ನು ಬಿಡುವ ಸಮಯ ಅಂದ್ರೆ ಮರಣ ಸಮಯ, ಮರಣ ಕಾಲದಲ್ಲಿ ಆ ಭಗವಂತನ ಅಂತ್ಯಕಾಲ ಸ್ಮರಣ ಅಂತ್ಯಕಾಲೇ ಕಿಮರ್ಥ ಕಥಂ ಭೂತಂಕಿನ ಪ್ರಕಾರೇಣ ಸ್ಮರ್ತದೆ, ಭಗವಂತನನ್ನು ನಮ್ಮ ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡುವ ವಿಧಾನ ಹೇಗೆ, ರೀತಿ ಹೇಗೆ ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಅದ ಆ ಕಾರಣದಿಂದ ಈ ಪ್ರಶ್ನೆಗಳನ್ನು ಅರ್ಜುನ ಕೇಳಲು ಬಹಳ ಯುಕ್ತಿಯುಕ್ತವಾದ ಪ್ರಶ್ನೆಗಳಾಗಿವೆ ಅಂತ ಹೇಳಿ ಆ ಪ್ರಶ್ನೆಗಳ ವಿವರಣೆಯನ್ನು ಇಲ್ಲಿ ರಾಯರ ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಅದಕ್ಕೆ ಭಗವಂತ ಕೊಟ್ಟಿರುವ ಸಮಾಧಾನ ಅರ್ಥ ಅಕ್ಷರಂ ಧರ್ಮ ಪರಮಂ ಕೃಪಾವೋ ಧ್ಯಾತ್ಮೇ ಭೂತಭಾವೋ ಫಲೋ ಸರ್ವೋ ವಿಸರ್ಜ್ಯ ಧರ್ಮ ಸಂಹಿತ ಹೇಳಿ ಇಲ್ಲಿ ಹೇಳಿದ ಆ ಸಮಾಧಾನಗಳಿಗೆ ರಾಯರು ಈ ರೀತಿಯಲ್ಲಿ ಹೇಳಿದ್ದಾರೆ. ನೋಡೋಣ. ಪ್ರಶ್ನ ಅಷ್ಟಕಸ್ಯಾಪಿ ಕ್ರಮೇಣ ಉತ್ತರಮಾಹ ಅಕ್ಷರಂ ಇತ್ಯಾದಿನ. ನಾವು ಏಳು ಪ್ರಶ್ನೆಗಳು ಎಂಟು ಏಳು ಏಳು ಇಲ್ಲ ಎಂಟು ಪ್ರಶ್ನೆಗಳು ಅಂತ ತಕ್ಕೋಬಹುದು. ಏಳು ಪ್ರಶ್ನೆಗಳು ಇಲ್ಲ ಎಂಟು ಪ್ರಶ್ನೆ, ಎಂಟು ಪ್ರಶ್ನೆಗಳು ಹೇಗಾಯಿತು ಅಂತ ಹೇಳಿದೆ. ಕಿಂತದ್ರಹ್ಮ ಒಂದು ಪ್ರಶ್ನೆ, ಕಿಮಧ್ಯಾತ್ಮ ಒಂದು ಪ್ರಶ್ನೆ, ಕಿಂತರ್ಮ ಒಂದು ಪ್ರಶ್ನೆ, ಮೂರಾಗಿದೆ. ಅಧಿಭೂತಂ ಚ ಕಿಂ ನಾಲ್ಕು, ಅಧಿದೈವಂ ಕಿಂ ಅಧಿದೈವ ಯಾವುದು ಐದು ಪ್ರಶ್ನೆಗಳಾಯಿತು. ಅಧಿಯಜ್ಞ ಕಹ ಅಧಿಯಜ್ಞ ಯಾರು, ದೇಹ ಅಸ್ಮಿ ಕಥಂ ಈ ಅಧಿಯಜ್ಞ ಈ ದೇಹದಲ್ಲಿ ಹೇಗೆ ಇದ್ದಾರೆ ಅದು ಏಳನೇ ಪ್ರಶ್ನೆ. ಪ್ರಯಾಣ ಕಾಲೇ ಕಥಂ ಜ್ಞೇಯ, ಮರಣ ಸಮಯದಲ್ಲಿ ನಿಮ್ಮನ್ನು ಸ್ಮರಿಸುವ ವಿಧಾನ ರೀತಿ ಹೇಗೆ, ಹೌ ಟು ಅಚೀವ್ ದಟ್ ಅನ್ನೋದು ಎಂಟನೇ ಪ್ರಶ್ನೆ. ಹೀಗೆ ಎಂಟು ಪ್ರಶ್ನೆಗಳು ಅಂದರೆ ನಾವು ಏಳು ಪ್ರಶ್ನೆಗಳಂತ ಹೇಳಿದಾಗ ನಾವು ಅಧಿಯಜ್ಞ ಕಥಂ ಅಧಿಯಜ್ಞ ಕಹ ಅನ್ನುವ ಎರಡು ಪ್ರಶ್ನೆಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಏಳಾಗುತ್ತೆ. ಅವು ಎರಡು ಬಿಡಿಸಿದರೆ ಅಧಿಯಜ್ಞ ಕಥಂ ಅನ್ನೋದು ಬೇರೆ, ಅಧಿಯಜ್ಞ ಅಸ್ಮಿನ್ ದೇಹ ಕಹ ಅನ್ನೋದು ಒಂದು, ಈ ಎರಡು ಪ್ರಶ್ನೆಗಳನ್ನು ಬಿಡಿಸಿದ್ರೆ ಎಂಟು ಪ್ರಶ್ನೆಗಳಾಗುತ್ತೆ. ಈ ವಿಧವಾಗಿ ಈ ಎಂಟು ಪ್ರಶ್ನೆಗಳು ಬಂದಾಗ ಆ ಎಂಟು ಪ್ರಶ್ನೆಗಳನ್ನು ವರ್ಣನೆ ಮಾಡ್ತಾ ಪ್ರಶ್ನ ಅಷ್ಟಕಸ್ಯ ಕ್ರಮೇಣ ಉತ್ತರಮಾಹ ಅಕ್ಷರ ನಿತ್ಯಾಯಿನ, ಎಂಟು ಪ್ರಶ್ನೆಗಳಿಗೆ ಕ್ರಮವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನು ಕಿಂತ ಬ್ರಹ್ಮ ಅನ್ನುವುದು ಮೊದಲನೇ ಪ್ರಶ್ನೆ. ತಯಾ ಪುಷ್ಪ ಬ್ರಹ್ಮ ಪರಮಂ ಅಕ್ಷರಂ ಉತ್ತಮಾಕ್ಷರಂ ಪರಮಾಕ್ಷರ ಶಬ್ದಿತಂ ಗೋಪ್ತು ಅಂದರೆ ಇಲ್ಲಿ ಅದಕ್ಕೆ ಪರಮಾತ್ಮ ಆ ಬ್ರಹ್ಮ ಯಾರು ಅಂತ ಹೇಳಿದರೆ ಬ್ರಹ್ಮ ಅನ್ನುವುದು ಪರಮಂ ಅಕ್ಷರಂ ಅಂದರೆ ಉತ್ತಮ ಅಕ್ಷರ ಅಂದರೆ ಅಕ್ಷರ ಶಬ್ದವಾಚ್ಯವಾದ ಪದಗಳು ಬೇರೆ ಅನಿಗಳಿರಬಹುದು. ಲಕ್ಷ್ಮಿಯು ಅಕ್ಷರ, ವೇದಯು ಅಕ್ಷರ, ನಿತ್ಯವಾದ ಪ್ರಕೃತಿಯು ಅಕ್ಷರ, ಇವೆಲ್ಲವೂ ಅಕ್ಷರ, ಅಕ್ಷರ ನಾಶವಿಲ್ಲದ್ದೆಲ್ಲ ಅಕ್ಷರಗಳು. ಅವೆಲ್ಲದರಲ್ಲಿ ಕೂಡ ಪರಮಾತ್ಮನು ಅಕ್ಷರವೇ. ಇದರಲ್ಲಿ ಪರಮಂ ಅಕ್ಷರಂ ಎಲ್ಲ ಅಕ್ಷರಗಳಲ್ಲಿ ಶ್ರೇಷ್ಠವಾದ ಉತ್ತಮವಾದ ಅಕ್ಷರ ಯಾವುದಿದೆ ಪರಮಾಕ್ಷರ ಶಬ್ದವಾಕ್ಯನಾದ ವಸ್ತು ಆ ಪರಮಾತ್ಮನೇ ಇಲ್ಲಿ ಬ್ರಹ್ಮ ಶಬ್ದವಾಕ್ಯನಾಗಿದ್ದಾನೆ. ಬ್ರಹ್ಮವು ಭಗವಂತನಾದ ಶ್ರೀಕೃಷ್ಣನಿಂದ ಭಿನ್ನವಾಗಿರಬಹುದು ಅನ್ನುವ ಶಂಕೆಯಿಂದ ಎಂತ ಬ್ರಹ್ಮ ಅಂತ ಪ್ರಶ್ನೆ ಮಾಡಿದಾಗ ನಾನೇ ಬ್ರಹ್ಮ ಅಂತ ಹೇಳಿ ಪ್ರಶ್ನೆ ಪರಿಹಾರ ಮಾಡಬೇಕಾಗಿತ್ತು. ಪ್ರಶ್ನೆ ಏನು ಹೇಳಬೇಕಾಗಿದ್ದು, ಬ್ರಹ್ಮ ಯಾರು ಅಂದರೆ ನಾನೇ ಬ್ರಹ್ಮ ಅಂತ ಪ್ರಶ್ನೆ ಹೇಳ್ಬೋದಾಗುತ್ತೆ. ನಾನು ಬ್ರಹ್ಮ ಅಂತ ಹೇಳಿ ಹಾಗೆ ಹೇಳದೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ನಾನೇ ಬ್ರಹ್ಮ ಅಂತ ಹೇಳಿದ್ದೇನೆ. ತಸ್ಮಾತ್ ಅಕ್ಷರಂ ತಸ್ಮಾತ್ ಅಕ್ಷರ ವಿತ್ಯಾಗಿಸಿದ ಏಕನೇವ ಸಂಸ್ಕೃತಿ. ಅಲ್ಲಿ ಕೃಷ್ಣ ಕೊಟ್ಟ ಸಮಾಧಾನ ಅಕ್ಷರಂ ಪರಮಂ ಅಕ್ಷರಂ ಪರಮಂ ಅಕ್ಷರಂ ಬ್ರಹ್ಮ ಅಂತ ಸಮಾಧಾನ ಕೊಟ್ಟಿದ್ದಾನೆ. ನಾನೇ ಬ್ರಹ್ಮ ಅಂತ ಕೊಡಲಿಲ್ಲ. ಯಾಕೆ ಅಂತ ಹೇಳಿದರೆ ನಾನೇ ಬ್ರಹ್ಮ ಅಂತ ಕೊಟ್ಟಿದ್ದರೆ ಆ ಸಮಾಧಾನ ಬರ್ತಾ ಇತ್ತು. ಆದರೆ ನಾನೇ ಬ್ರಹ್ಮ, ಆ ನಾನು ಯಾರಾಗಿದ್ದೀನಿ ಅನ್ನೋದು ವಿಸ್ತಾರ ಮಾಡಬೇಕಾಗಿದೆ. ಕೃಷ್ಣ ನಾನೇ ಆ ಬ್ರಹ್ಮ, ಆ ಬ್ರಹ್ಮ ಅನ್ನೋನು ಪರಮ ಅಕ್ಷರ ಅಂದರೆ ಅಕ್ಷರಗಳಲ್ಲಿ ಉತ್ತಮನಾದವನು. ಎರಡನ್ನೂ ಮಾಡಬೇಕು, ಎರಡನ್ನೂ ಮಾಡುವುದಕ್ಕಾಗಿ ಅಕ್ಷರ ಬ್ರಹ್ಮ ಅಂತ ಕೃಷ್ಣ ಸಮಾಧಾನ ಕೊಟ್ಟಿದ್ದಾನೆ. ಹೀಗೆ ಕೊಟ್ಟಿದಾಗ ದಯಾಪುಷ್ಟಂ ಬ್ರಹ್ಮ ಪರಮಾಕ್ಷರಂ ಉತ್ತಮಾಕ್ಷರಂ ಪರಮಾಕ್ಷರಂ ಅತ್ರ ಭಗವತಃ ಅನ್ಯತ್ ಬ್ರಹ್ಮೇತಿ ಸಂಜಯ. ಇನ್ ಬ್ರಹ್ಮ ಇದು ಪ್ರಶ್ನೆ, ಅಹಂ ಬ್ರಹ್ಮ ಇದು ಪರಿಹಾರೇ ಕಾರಿಗೆ ಅಹಂ ಬ್ರಹ್ಮ ಅಂತ ಪರಿಹಾರ ಮಾಡಬೇಕಾಗಿರುವಾಗ ಅಕ್ಷರ ಬ್ರಹ್ಮ ಇತ್ತಿರಿ ಅಕ್ಷರ ಬ್ರಹ್ಮ ಅಂತ ಸಮಾಧಾನವನ್ನು ಕೊಟ್ಟಿದ್ದಾನೆ. ತಸ್ಮಾತ್ ಆ ಕಾರಣದಿಂದ ಅಕ್ಷರಂ ತಸ್ಮಾತ್ ಅಕ್ಷರ ಇತ್ಯಾಗಿಸಿದೆ ಏತಮೇವ ಸಂತಮಿತ್ಯಾರು ವಿಷ್ಣು ಏವ ಅಕ್ಷರ ಪ್ರಸಿದ್ಧೆ ಅಕ್ಷರ ಇತ್ಯಾಯ ವಿಷ್ಣು ಬ್ರಹ್ಮ ಇದೆಯ ಅಹಮೇವ ಬ್ರಹ್ಮ ಇದೆಯ ಅಲಿತತ್ವಾದ ಅಜ್ಞಾನ ಅಕ್ಷರತ್ವ ಸ್ಥಾಪನಾಯ ಹೇಳಿ ವಿಷ್ಣುವಿಗೆ ಅಕ್ಷರ ಅರಿಗುತ್ತಿದ್ದಾರೆ. ಅಂದರೆ ಏನು, ನಾನೇ ಬ್ರಹ್ಮ ಅಂತ ಹೇಳಿ ಹೇಳದೆ ಅಕ್ಷರ ಬ್ರಹ್ಮ ಪರಮಂ ಅಕ್ಷರ ಬ್ರಹ್ಮ ಅಂತ ಹೇಳುವುದರ ಮೂಲಕವಾಗಿ ಇದು ಅಕ್ಷರನಾದ ವಿಷ್ಣುವಿನಲ್ಲಿ ಅನ್ವಯವಾಗುತ್ತೆ. ಪ್ರಸಿದ್ಧನಾದ ವಿಷ್ಣು ಅಕ್ಷರ ತತ್ವವಾಕ್ಯನಾಗಿದ್ದಾನೆ, ಆ ವಿಷ್ಣುವೇ ಬ್ರಹ್ಮನಾಗಿದ್ದಾನೆ, ನಾನೇ ಆ ವಿಷ್ಣು ನಾನೇ ಆ ಬ್ರಹ್ಮ ಅಂತ ಕೃಷ್ಣ ವಿಷ್ಣುವನ್ನು ಹೇಳಿದಂತೆ ಆಗುತ್ತೆ. ಆದ್ದರಿಂದ ಹಾಗೆ ಹೇಳಿದ್ದಾನೆ, ನಾನೇ ವಿಷ್ಣು ನಾನೇ ಬ್ರಹ್ಮ ನಾನೇ ಅಕ್ಷರ ಶಬ್ದವಾಕ್ಯನಾಗಿದ್ದೀನಿ. ಅಕ್ಷರ ಶಬ್ದವಾಕ್ಯವಾದ ಅನೇಕ ವಸ್ತುಗಳಲ್ಲಿ ಸರ್ವೋತ್ತಮವಾದ ಅಕ್ಷರ ಶಬ್ದವಾಕ್ಯನಾದವನು ನಾನೇ ಅಂತ ಕೃಷ್ಣ ಇಷ್ಟು ವಿಷಯಗಳನ್ನು ಅಕ್ಷರ ಪರಮ ಬ್ರಹ್ಮ ಅಂತ ಹೇಳುವುದರ ಮೂಲಕವಾಗಿ ಇಷ್ಟನ್ನು ಹೇಳಿದಂತಾಗ. ಆದ್ದರಿಂದ ಅಂತಹ ಸಮಾಧಾನವನ್ನು ಕೃಷ್ಣ ಕೊಟ್ಟಿದ್ದಾರೆ. ಈಗವಾಗಿ ಕೃಷ್ಣವೇ ಅಕ್ಷರಿಗೆ ಅಕ್ಷರಿಸುತ್ತೇವೆ, ಇಷ್ಟು ಬ್ರಹ್ಮ ಇರುವ ಅಮೇವ ಬ್ರಹ್ಮ ಇರುವ ಸಂತತ್ವ ಅದನ್ನು ಅಕಂಪ್ಲೀಷ್ ಮಾಡಿದಂತೆ ಆಗುತ್ತೆ. ಅಜ್ಞಾನ ಅಕ್ಷರತ್ವ ಬೀಜಕ್ಕೆ ಜ್ಞಾಪಕ. ಯಾರಿಗಾದರೆ ಆ ಪರಮಾತ್ಮೆಯ ತಿಳಿದಿಲ್ಲವೋ ಅವರಿಗೂ ಒಂದು ಜ್ಞಾಪನ, ಅವರಿಗೆ ಒಂದು ನೆನಪಿಗೆ ತಂದುಕೊಡುವುದಕ್ಕಾಗಿ ಹೇಳುವಾಗುತ್ತೆ. ತಥಾಯೇವ ವಾಚ್ಯೇಯದಿ ಪರಮಮಿತ್ಯಕ್ಷರ ವಿಶೇಷವಾಗಿ ಅಥಮಂತು ಅಕ್ಷರಂ ಯಾ ಸಾ ಪ್ರಕೃತಿ ಜಡರೂಪಿತ ಸ್ಥಾನೇ ಇತ್ಯಾದಿ ಪ್ರಕೃತಿಯಾದೇ ಅತಿ ಅಕ್ಷರ ಶಬ್ದಾರ್ಥತ್ವಾವೃತ್ತಿ ಅನಿಗೆ. ಇದೆಲ್ಲ ನಾವು ಸಾರವಾಗಿ ನೋಡ್ತೀವಿ. ಬಟ್ ರಾಯರು ಇವೃತ್ತಿಯಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಅಕ್ಷರ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ದ ಮೋಸ್ಟ್ ಸುಪ್ರೀಮ್ ಮೀನಿಂಗ್ ಪರಮಾತ್ಮ ಅಂಡ್ ದ ಮೋಸ್ಟ್ ಬಾಟಮ್ ಮೀನಿಂಗ್ ಜಡಪ್ರಕೃತಿ. ಮಧ್ಯದಲ್ಲಿ ಇರೋ ಮೀನಿಂಗ್ ಲಕ್ಷ್ಮೀದೇವಿ, ಅವೆಲ್ಲ ಮಧ್ಯದಲ್ಲಿ ಬರುವಂತಹದ್ದು. ಈ ಜಡ ಪ್ರಕೃತಿಗೂ ಅಕ್ಷರ ಅಂತ ಹೆಸರು. ಅಕ್ಷರ ಅಂದ್ರೆ ಕ್ಷರವಾಗದಿರು, ಮೂಲ ಪ್ರಕೃತಿಗೆ ನಾಶವಿದೆ. ನಮಗೆ ಇಲ್ಲಿ ಸೃಷ್ಟಿಯಾದ ಪ್ರಕೃತಿಗೆ ಬ್ರಹ್ಮಾಂಡಕ್ಕೆ ಎಲ್ಲದ ನಾಶವಿದೆ, ಆದರೆ ಮೂಲ ಪ್ರಕೃತಿಗೆ ನಾಶವಿಲ್ಲ, ಜಡ ಪ್ರಕೃತಿಗೆ ನಾಶವಿಲ್ಲ. ಈ ವಿಧವಾಗಿ ಆ ಜಡ ಪ್ರಕೃತಿ ಯಾವುದಿದೆ ಅದು ಅಧಮವಾದರೆ ವೇಸ್ಟ್ ಫಾರ್ಮ್ನಲ್ಲಿ ಇರುವಂತಹ ಅದನ್ನು ವ್ಯಾವೃತ್ತಿ ಮಾಡುವುದಕ್ಕಾಗಿ, ಅದನ್ನು ಎಕ್ಸ್ಪ್ಲೋರ್ ಮಾಡುವುದಕ್ಕಾಗಿ ಈ ಪರಮಾತ್ಮ ಪ್ರಯೋಗವಾಗಿದೆ. ಹೀಗೆ ತದ್ ವ್ಯಾವೃತ್ತಿ ಅರ್ಥಂ ಅಕ್ಷರ ಶಬ್ದಾರ್ಥತ್ವ ಜಡ ಪ್ರಕೃತಿಗೂ ಅಕ್ಷರ ಅನ್ನುವ ಅರ್ಥವಿರುವುದರಿಂದ ಅದನ್ನು ಅಲ್ಲಗಳಿಸಿ ಬೇರೆ ಆದರೆ ಅದನ್ನು ಇಲ್ಲ ಅಂತ ಹೇಳುವುದಕ್ಕಾಗಿ ಪರಮ ಪ್ರಯೋಗ ಮಾಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಆತ್ಮಾನಂ ಜೀವಂ ಅಧಿಕೃತ್ಯ ಯತ್ ಅಸ್ತಿ ಜೀವ ಉಪಕಾರಿತ್ವೇನ ವರ್ತಮಾನ ದೇಹ ಇಂದ್ರಿಯ ಅಂತಃಕರಣ ರೂಪಂ ತದಧ್ಯಾತ್ಮ. ಇಲ್ಲಿ ಹೇಳ್ತಾ ಇದ್ದಾರೆ ಅಧ್ಯಾತ್ಮ ಅನ್ನುವ ಶಬ್ದಕ್ಕೆ ಆತ್ಮಾನಂ ಜೀವಂ ಅಧಿಕೃತ್ಯ ಯತ್ ಅಧ್ಯಾತ್ಮ ಅಂದ್ರೆ ಆತ್ಮನಾದ ಜೀವನಿಗೆ ಅಧಿ ಆತ್ಮ ಜೀವ ಆತ್ಮ. ಆ ಆತ್ಮ ಅನ್ನುವ ಶಬ್ದದಿಂದ ವರ್ಣಿತನಾದ ಆ ಜೀವನಿಗೆ ಅಧಿಕರಿಸಿ ಇರುವಂತಹದ್ದು ಯಾವುದಿದೆಯೋ ಅಂದರೆ ಜೀವೋಪಕಾರಿತ್ವೇನ ವರ್ತಮಾನ ದೇಹ ಇಂದ್ರಿಯಾಂತಃಕರಣ ರೂಪಂ ತದಧ್ಯಾತ್ಮ. ದೇಹಗಳ ಇಂದ್ರಿಯಗಳು ಅಂತಃಕರಣಗಳು ಅವುಗಳಿಗೆ ಅವುಗಳ ಒಂದು ಗುಂಪು ಯಾವುದೋ ಅದಕ್ಕೆ ಅಧ್ಯಾತ್ಮ ಅಂತ ಕರೆಯುತ್ತೆ. ಅಧ್ಯಾತ್ಮ ಅಂದ್ರೆ ಆತ್ಮಕ್ಕೆ ಪ್ರಯೋಜನವನ್ನು ಉಂಟು ಮಾಡುವ ದೇಹ ಸಂಬಂಧವಾದ ವಸ್ತುಗಳು. ಅವು ಯಾವುದು? ಇಂದ್ರಿಯಗಳು, ಅಷ್ಟೇ ಅಂದ್ರೆ ಅಂತಃಕರಣ. ಇಂದ್ರಿಯಗಳು ಅಂತಃಕರಣಗಳು ದೇಹದಲ್ಲಿ ಇರುವವು, ಅವುಗಳಿಗೆ ಅಧ್ಯಾತ್ಮ ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಆದಮೇಲೆ ಸ್ವಭಾವ ಶಬ್ದ ಸ್ವಸ್ಯ ಕೇ ಇದು ಇಲ್ಲಿ ಪ್ರಸ್ತುತ ಜೀವಸ್ಯ ಭವತಿ ಉಪಕಾರಿತ್ವೇನ ವರ್ತತೆ ಇಲ್ಲಿ ದೇಹಾದಿ ಪದಾರ್ಥವಾಸಿ ಕ್ರಿಯೆ ಸ್ವಭಾವ. ಇಲ್ಲಿ ನೋಡಿ ಪ್ರಶ್ನೆಗಳಿಗೆ ಸಮಾಧಾನ ಹೇಳುವಾಗ ಕೃಷ್ಣ ಹೇಳ್ತಾನೆ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮಕ್ಕೆ ಏ ಅಂತ. ಅಧ್ಯಾತ್ಮಕ್ಕೆ ಸ್ವಭಾವ ಅಂತ ಕೃಷ್ಣ ಸಮಾಧಾನವನ್ನು ಕೊಡ್ತಾನೆ. ಸ್ವಭಾವ ಅಂತ ಕೊಡುವುದರ ಮೂಲಕವಾಗಿ ಏನಾಗ್ತಾ ಇದೆ? ಸ್ವಭಾವ ಅಂತ ಹೇಳಿದರೆ ಸ್ವಸ್ಯ ಭಾವ ತನ್ನದೇ ಆದ ಭಾವ ಏ ಇದು ಇದು ಪ್ರಕೃತ ಜೀವಸ್ಯ ಭವತಿ ಉಪಕಾರಿತ್ವೇನ ವರ್ತತೆ ಇದು ದೇಹಾದಿ ಪದಾರ್ಥವಾಸಿ. ಅಧ್ಯಾತ್ಮ ಅಂದ್ರೆ ಸ್ವಭಾವ, ಸ್ವಭಾವ ಅಂದ್ರೆ ಸ್ವಸ್ಯ ಭಾವ, ಸ್ವಸ್ಯ ಭಾವ ಅಂದ್ರೆ ಜೀವನ ದೇಹಕ್ಕೆ ಸಂಬಂಧಪಟ್ಟದ್ದು. ಪ್ರಕೃತ ಜೀವಸ್ಯ ಭವತಿ ಉಪಕಾರಿತ್ವೇನ ಜೀವನಿಗೆ ಉಪಕಾರಗಳನ್ನು ಉಂಟು ಮಾಡುವಂತಹ ವಸ್ತುಗಳು ಅವುಗಳು ಯಾವುದು? ಜೀವನಿಗೆ ಉಪಕಾರವನ್ನು ಮಾಡುತ್ತೆ ದೇಹದ ಇಂದ್ರಿಯಗಳು ನಮಗೆ ಸಾಧನೆ ಕೊಡುವುದರ ಮೂಲಕವಾಗಿ ಉಪಕಾರ ಮಾಡುತ್ತೆ. ಆದ್ದರಿಂದ ದೇಹದ ಇಂದ್ರಿಯಗಳು ಅಂತಃಕರಣಗಳು ಅವು ಉಪಕಾರವನ್ನು ಮಾಡುವುದರ ಮೂಲಕವಾಗಿ ಅವುಗಳಿಗೆ ಸ್ವಭಾವ ಅಂತ ಹೇಳಿದರು. ದೇಹಾದಿ ಪದಾರ್ಥವಾಗಿ ದೇಹದಲ್ಲಿ ಇರುವ ಈ ಇಂದ್ರಿಯ ಅಂತಃಕರಣಗಳೆನ್ನುವ ಪದಾರ್ಥಗಳನ್ನು ತಿಳಿಸಿಕೊಡುವಂತಹ ಕರ್ತವೇ ಸ್ವಭಾವ ಆಗಿದೆ. ಅದನ್ನೇ ಅಧ್ಯಾತ್ಮ ಅಂತ ಅದಕ್ಕಾಗಿ ಕರೆದಿದ್ದಾರೆ. ದೇಹ ಇಂದ್ರಿಯ ಅಂತಃಕರಣ ಲಕ್ಷಣಂ ಪದಾರ್ಥ ಅಧ್ಯಾತ್ಮ ಪ್ರಥಮಾಂತ ಅವ್ಯಪದೇನ ಉಕ್ತ ವ್ಯುತ್ಪತ್ತಿಯ ಉಚ್ಯತೆ ಅಂದ್ರೆ ಕಥನಾ ಅಂತ ಅಂದ್ರೆ ಕಥನಾ ವಿಭಕ್ತಿಯಲ್ಲಿ ನಾಮಿನೇಟಿವ್ಲಿ ಇರುವಂತಹ ಅವ್ಯಯ ಶಬ್ದವನ್ನು ಪ್ರಯೋಗ ಮಾಡುವುದರ ಮೂಲಕವಾಗಿ ಅಧ್ಯಾತ್ಮಂ ಎನ್ನುವುದು ನ್ಯೂಟ್ರಲ್ ಜನರಲ್ಲಿರುವಂತಹದ್ದು ಅಲ್ಲದೆ ಅವ್ಯಯ ಅಂದ್ರೆ ನ್ಯೂಟ್ರಲ್ ಜನರಲ್ಲಿರುವುದು ನಿಖರವಾಗಿ ಅವ್ಯಯವಾದ ಶಬ್ದವಾಗಿದೆ. ಕಥನ ಅಂತ ಅಂದ್ರೆ ನಾಮಿನೇಟಿವ್ ಕೇಸ್ ಅಲ್ಲಿದೆ, ಏಕಲಿಂಗದಲ್ಲಿದೆ. ಆದ್ದರಿಂದ ಅದು ನಮಗೆ ಇಲ್ಲಿ ಹೇಳುವುದರ ಮೂಲಕವಾಗಿ ಆ ಉತ್ಪತ್ತಿಯಿಂದ ದೇಹದ ಇಂದ್ರಿಯ ಅಂತಃಕರಣಗಳ ಗುಂಪೆ ಅಧ್ಯಾತ್ಮ ಅಂತ ಕರೆಯಲ್ಪಟ್ಟಿದೆ. ಅಂಡ್ ಆಲ್ಸೋ ಇನ್ನೊಂದು ಪ್ರಶ್ನೆ, ಅಧ್ಯಾತ್ಮ ಪದಂ ಸಪ್ತಮ್ಯಂತಂ ಉದ್ದೇಶ್ಯ ಅಧ್ಯಾತ್ಮಂ ಆತ್ಮ ಅಧಿಕಾರ ಆರ್ಥ ಗಂಧೇ ಪ್ರತಿಪಾದ್ಯಂ ಇತಿ ಚ ಚೇತ್ ತವ ಪ್ರತಿ ಪ್ರಶ್ನ. ಅಂದರೆ ಅರ್ಜುನನ ಆ ಕಿಮಧ್ಯಾತ್ಮ ಅನ್ನುವ ಪ್ರಶ್ನೆಗೆ ಎರಡನೇ ಅರ್ಥ ಕೊಟ್ಟರೆ ಎರಡನೇ ಪ್ರಶ್ನೆ ಬರುತ್ತೆ. ಎರಡನೇ ಅರ್ಥ ಏನು? ಅಲ್ಲಿರುವಂತಹ ಸಪ್ತಮಿ ವಿಭಕ್ತಿಯಲ್ಲಿ ಕೊಟ್ಟು ಅಧ್ಯಾತ್ಮ ಅನ್ನುವುದರಲ್ಲಿ ಸಪ್ತಮಿ ಅಂತ ಉಪಯೋಗಿಸಿ ಅಧ್ಯಾತ್ಮ ಪದವನ್ನು ಸಪ್ತಮಿಯ ಅಂತದಲ್ಲಿ ಹೇಳಿದರು. ಅಂದ್ರೆ ಲೊಕೇಟಿವ್ ಕೇಸ್, ಲೊಕೇಟಿವ್ ಕೇಸ್ ಸಪ್ತಮಿ ಸೆವೆನ್ ಕ್ಲಾಸ್ ಅದನ್ನು ಹೇಳಿದಾಗ ಅಲ್ಲಿ ಏನು ಲೊಕೇಟಿವ್ ಕೇಸ್ ಯಾವ ಬರುತ್ತೆ? ಅಧ್ಯಾತ್ಮ ಆಕ್ಯ ಗಂಧೆ, ಅಧ್ಯಾತ್ಮಂ ಆತ್ಮಾಧಿಕಾರ ಆಕ್ಯ ಗ್ರಂಥೆ, ಆತ್ಮಾಧಿಕಾರ ಅಂತ ಕರೆಯಲ್ಪಡುವ ಗ್ರಂಥದಲ್ಲಿ ಪ್ರತಿಪಾದ್ಯವಾದದ್ದು ಯಾವುದು? ಯಾವುದು ಪ್ರತಿಪಾದ್ಯವಾಗಿದೆ? ಯಾವುದರ ಬಗ್ಗೆ ಆತ್ಮಾಧಿಕಾರ ಗ್ರಂಥದಲ್ಲಿ ಉಲ್ಲೇಖ ಬಂದಿದೆ ಅಂತ ಪ್ರಶ್ನೆ ಇದ್ದರೆ ಆ ಪ್ರಶ್ನೆ ಕೂಡ ಕಿಮ್ ಅಧ್ಯಾತ್ಮ ಅನ್ನುವ ಪ್ರಶ್ನೆಯಿಂದ ಸೂಚಿತವಾಗಿದೆ. ಆ ಪ್ರಶ್ನೆಗೆ ಸಮಾಧಾನವಾಗಿ ಆತ್ಮಾಧಿಕಾರ ಗ್ರಂಥದಲ್ಲಿ ಪ್ರತಿಪಾದ್ಯನಾಗಿರುವ ವಸ್ತು ಯಾವುದು ಅಂದ್ರೆ ಅದು ಯಾರೇ ಅಲ್ಲ, ಬೇರೆ ಅಲ್ಲ, ಜೀವನೇ. ಇದು ಪ್ರಕೃತ ಜೀವವಾಗಿ ಜೀವನನ್ನೇ ತಿಳಿಸಿ, ಅಂದ್ರೆ ಜೀವ ಈಸ್ ಸಬ್ಜೆಕ್ಟ್ ಮ್ಯಾಟರ್ ಇನ್ ಆತ್ಮಾಧಿಕಾರ ಗ್ರಂಥ. ಆತ್ಮಾಧಿಕಾರ ಗ್ರಂಥದಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಇಸ್ ಜೀವ. ಆ ಸಮಾಧಾನವನ್ನು ಕೂಡ ಕೃಷ್ಣ ಹೇಳಬೇಕಾಗುತ್ತೆ. ಸ್ವಭಾವ ಅಧ್ಯಾತ್ಮದ ಸ್ವಭಾವ, ಸ್ವಭಾವ ಅಂದ್ರೆ ಜೀವ, ಜೀವನೇ ಆತ್ಮಾಧಿಕಾರ ಗ್ರಂಥದಲ್ಲಿ ಪ್ರತಿಪಾದ್ಯನಾಗಿದ್ದಾನೆ ಅಂತ ಸಮಾಧಾನ ಇದೆ. ಸೊ ಟೂ ಕ್ವಶನ್ಸ್ ಇನ್ ಒನ್, ಟೂ ಆನ್ಸರ್ಸ್ ಇನ್ ಒನ್. ಒಂದೇ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳು, ಒಂದೇ ಸಮಾಧಾನದಲ್ಲಿ ಎರಡು ಸಮಾಧಾನ. ಇದು ಬಹಳ ಚಮತ್ಕಾರದಿಂದ ಬಂದಂತಹ ವಿಷಯ. ಹೀಗೆ ಸ್ವಭಾವ ಹೇಳಿದ ಮೇಲೆ ಭವತಿ ಸದಾ ಏಕ ಪ್ರಕಾರೇಣ ಅಸ್ತಿ ಇತಿ ಭಾವ ಸ್ವಸ್ಥ ಅಸೋ ಭಾವಸ್ಯ ಸದಾ ಏಕ ರೂಪೇಣ ವರ್ತಮಾನಸ್ಥ ಇತಿ ಸ್ವಭಾವ. ಜೀವನಿಗೆ ಸ್ವಭಾವ ಅಂದ್ರೆ ಏನು? ಸ್ವಭಾವ ಯಾವಾಗಲೂ ಏಕ ರೀತಿಯಲ್ಲಿ ಇದ್ದಾನೆ. ಜೀವನಿಗೆ ವಿಚಾರವಿಲ್ಲ. ಜೀವ ದೇಹದಲ್ಲಿರುವಾಗ ದೇಹಗಳಿಗೆ ವಿಚಾರ ಬರುತ್ತೆ, ಜೀವನಿಗೆ ಯಾವುದು ವಿಚಾರ? ಯಾಕಂದ್ರೆ ಜೀವ ಅಪ್ರಾಕೃತನಾದ ಅಪ್ರಾಕೃತನಾದ ಭಕ್ತಿಗೆ ಯಾವುದಕ್ಕೆ ವಿಚಾರವಿಲ್ಲ. ಸದಾ ಏಕ ರೂಪೇಣ ಏಕ ಪ್ರಕಾರೇಣ ಜೀವ ಇರ್ತಾರೆ. ಅದೇ ಜೀವದ ಪ್ರಭಾವ ಬೇರೆ ಬೇರೆ ಅಂದ್ರೆ ಜೀವ ಪರಿಸ್ಥಿತಿ ಜೀವ ಈ ಸಂಪರ್ಕದಲ್ಲಿ ಜೀವದಲ್ಲಿ ವಿಚಾರವಿಲ್ಲ. ಜೀವ ಪ್ರವರ್ತಿಸುವ ರೀತಿಗಳು ಬೇರೆ ಬೇರೆ ಇದ್ದರೂ ಜೀವದಲ್ಲಿ ವಿಚಾರವಿಲ್ಲ, ಜೀವದ ಪ್ರಭಾವದಲ್ಲಿ ವಿಚಾರ ಹೇಳಿ ಜೀವದಲ್ಲಿ ವಿಚಾರವಿಲ್ಲ. ಅದಕ್ಕೆ ವರ್ತಮಾನಕ್ಕೆ ಭಾವ ಅಧ್ಯಾತ್ಮ ಸತ್ಯದ ಆತ್ಮಾಧಿಕಾರದ ಗೋಪ್ತಿ ಏಕ ಪ್ರಕಾರೋ ಜೀವ ಯಾವಾಗಲೂ ಏಕ ಪ್ರಕಾರವಾಗಿರುವ ಜೀವ. ಆ ಸಮಾಧಾನ ಬರುತ್ತೆ. ಇಂದ್ರಿಯ ಅಂತಃಕರಣಗಳು ತಗೊಂಡ್ರೆ ಅವು ಏಕ ಪ್ರಕಾರವಲ್ಲ. ನೀವು ಸ್ವಭಾವ ಅಂತ ಹೇಳಿದರೆ ಏಕ ಪ್ರಕಾರವಿರಬೇಕಲ್ಲ. ಒಂದು ಸರಿ, ಏಕ ಪ್ರಕಾರ ಜೀವ ಅವನ ಆತ್ಮಾಧಿಕಾರ ಗ್ರಂಥದಲ್ಲಿ ಪ್ರತಿಪಾದಿನಾಗಿದೆ. ಏಕ ಪ್ರಕಾರವಾಗಿದ್ದ ಅಂತ ಅರ್ಥ ಮಾಡಿದರೆ ಜೀವ ಅಂತ ಅರ್ಥ ಮಾಡಿ ಆ ಗ್ರಂಥದಲ್ಲಿ ಪ್ರತಿಪಾದ. ಏಕ ಪ್ರಕಾರವಲ್ಲ ಅಂತ ಅರ್ಥ ಮಾಡಿದರೆ ಇಂದ್ರಿಯ ಅಂತಃಕರಣಗಳನ್ನು ತಗೊಂಡು ಅಲ್ಲಿ ಸ್ವಸ್ಯ ಭಾವ ಅಂತ ತಗೊಂಡು ಅವುಗಳಿಗೆ ಉಪಕಾರವನ್ನುಂಟು ಮಾಡುವಂತಹ ವಿಚಾರವನ್ನು ಹೊಂದುವಂತಹ ಅಂತಃಕರಣಗಳು ಇಂದ್ರಿಯಗಳು ಅಂತ ಇದ್ರೆ ಆವಾಗ ಅದು ಪ್ರಯೋಜನಕಾರಿಯಾದ ವಸ್ತುಗಳು ಅಂತ ಅಪಾಯವನ್ನು ಮಾಡಿ ಎರಡು ಎರಡು ಸಮಾಧಾನಕ್ಕೆ ಬಂದಾಯಿತು. ಅದಾದ ಮೇಲೆ ಉಕ್ತವು ಸ್ವಸದಸ್ಯ ಆತ್ಮೀಯೇಯಲ್ಲಿ ಪ್ರಯೋಗ ಅಂತಃಕರಣಾದಿಯಲ್ಲಿ ಪ್ರತೀಯತೆ ಅತಃ ಭಾವ ಇತ್ತು ಅನ್ನಮಯ ಓಂನ ಮನ ಇತ್ಯಾದೇ ಮನಃ ಪ್ರಭುತೆ ಅನ್ನ ವಿಚಾರಕ್ಕೆ ಏಕ ಪ್ರಕಾರ ಆವಾತ್ ಭಾವೈತ್ಯೇವ ಉಕ್ತವು ವಿಶ್ವಸ್ಯಾಪಿ ಪ್ರಾಯಗಳು ಸತ್ಯನ ಸಸ್ಯ ಪ್ರತೀತವು ದ್ವಿತೀಯ ಪ್ರಶ್ನೆ ನ ಉತ್ತರಿತಃ ಸ್ಯಾತ್ ಅತಃ ತ್ವ ಇತ್ಯುಕ್ತಿ ತೇನ ಚ ಪ್ರಕೃತತ್ವಾತ್ ಜೀವ ಏವ ಪರಾಮೃತಿ ಪರಾಮೃಷ್ಟಿಕ ಅಂದರೆ ಪರಾಮರ್ಶನ್ ಪಟ್ಟಿದೆ ಇದು ಮದದ್ವಯಂ ಅತಿ ಅರ್ಥವದ್ವೇವ ಇತಿ ಕಾಲ ನಾನು ಈಗ ಮುಂಚೆ ಹೇಳಿದ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಗಾಯನ್ನು ನಾನು ಮುಂಚೆ ವಿಸ್ತಾರ ಮಾಡ್ತೀನಿ ಅದನ್ನೇ ಇಲ್ಲಿ ಗಾಯನ ಮಾಡಿ ಇದು ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಸ್ವ ಇತ್ಯೋ ಉತ್ತವ ಅಂದರೆ ಸ್ವಹ ಸುಮ್ಮನೆ ಹೇಳಿದ್ದೆ ಸ್ವ ಅಷ್ಟೇ ಹೇಳಿದ್ದರೆ ಆವಾಗ ಒಂದು ಪ್ರಶ್ನೆ ಬರ್ತದೆ ಸ್ವಸತ್ವವನ್ನು ನನಗೆ ಸಂಬಂಧ ಪದಾರ್ಥಗಳ ಬಗ್ಗೆ ಪ್ರಯೋಗಿಸುವುದರಿಂದ ಅಂತಃಕರಣ ಮೊದಲಾದವುಗಳು ಪ್ರಸಕ್ತದಿಂದ ಪ್ರಸ್ತುತ ಇಲ್ಲಿಗೆ ಬರುತ್ತೆ ಆದರೆ ಭಾವ ಅನ್ನುವ ಪದ ಪ್ರಯೋಗಿಸಲಾಗಿದೆ ಈಗ ಭಾವ ಸ್ವಭಾವ ಅಂತ ಹೇಳಿದರೆ ಅನ್ನಮಯಂ ಸೋಮ್ಯ ಮನಃ ಇತ್ಯಾದಿ ಸ್ಥಿತಿಗಳಲ್ಲಿ ಮನಸ್ಸು ಮೊದಲಾದವುಗಳು ಅನ್ನದ ವಿಚಾರವಾದ್ದರಿಂದ ಏಕ ಪ್ರಕಾರವಲ್ಲ ಇಂದ್ರಿಯಗಳು ಅಂತ ತಗೊಂಡ್ರೆ ಇಂದ್ರಿಯಗಳಾಗಲಿ ಈ ಅನ್ನದಿಂದ ದ್ಯೋತನವಾದದ್ದು ಅಂತಃಕರಣಗಳು ಇದೆಲ್ಲವೂ ಕೂಡ ಮನಸ್ಸು ಅನ್ನಮಯಂ ಸೋಮ್ಯ ಮನಃ ಅನ್ನಮಯವಾಗಿದೆ ಮನಸ್ಸಿಗೆ ವಿಚಾರ ಬರುತ್ತೆ ಅಂತಃಕರಣಗಳಿಗೆ ವಿಚಾರ ಬರುತ್ತೆ ಇಂದ್ರಿಯಗಳಿಗೆ ವಿಚಾರ ಬರುತ್ತೆ ಆದ್ದರಿಂದ ಇಲ್ಲಿ ಈ ವಿಚಾರ ಬರುವಂತಹ ಈ ಎಲ್ಲವೂ ಕೂಡ ಸ್ವಭಾವ ತತ್ವದಿಂದ ವಾಸ್ತವವಾದ ಸ್ವಭಾವ ಅಂತ ಹೇಳಿದರೆ ಅವು ವಿಚಾರವಿಲ್ಲದೇ ಇರುವ ವಸ್ತುವಾಗಬೇಕು ಆದ್ದರಿಂದ ನೀವು ಇವೆಲ್ಲ ಹೇಳಕ್ಕಿಲ್ಲ ಅಂತ ಹೇಳಿದರೆ ಜೀವ ಅಂತ ಅಂದರೆ ಈ ಸ್ವಭಾವ ಅನ್ನೋದು ವಿಚಾರವಿಲ್ಲದ್ದು ಅಂತ ಹೇಳಿದರೆ ಮನಸ್ಸು ಇಂದ್ರಿಯಗಳೆಲ್ಲ ಬರುತ್ತೆ ವಿಚಾರವಿಲ್ಲದ್ದು ಅಂತ ಹೇಳಿದರೆ ಜೀವ ಅಂತ ಬರುತ್ತೆ ಹೀಗೆ ಎರಡನ್ನು ಇಟ್ಟುಕೊಂಡು ಎರಡು ರೀತಿಯಲ್ಲಿ ಎರಡು ಪ್ರಶ್ನೆಗಳಲ್ಲಿ ನಾವು ಸಮಾಧಾನ ನೋಡಬಹುದು ಹೇಳಿ ಅದಾದ ಮೇಲೆ ಕಿಂ ಕರ್ಮ ಇದು ಅಸ್ಯ ಉತ್ತರ ಭೂತಯ ಇತ್ಯಾದಿ ಭೂತಾನ ಜೀವಾನ ಭಾವಾನ ಪದಾರ್ಥಾನ ಉದ್ಭವಕರ ಉತ್ಪತ್ತಿಕರ ವಿಶೇಷೇನ ಕರ್ತನ ಈಶ್ವರ ಕರ್ತೃಕೋ ವ್ಯಾಪಾರ ಕರ್ಮ ಇದು ಕಥಿತ ಆಯಿತು ಇಲ್ಲಿ ಅಧಿಭೂತಂ ಕಿಂ ಅಧಿಭೂತಂ ಅಂತ ಹೇಳುವ ಅಧಿಭೂತಂ ಅಂತ ಹೇಳಿದಾಗ ನಮಗೆ ಭೂತ ಅನ್ನುವ ಈ ವಾಕ್ಯ ಕಿಂ ಕರ್ಮ ಅನ್ನುವ ಪ್ರಶ್ನೆಗೆ ಉತ್ತರವಾಗಿದೆ ಅಂದರೆ ಇಲ್ಲಿ ಹೇಳುವಾಗ ಆ ಪ್ರಶ್ನೆ ಭೂತ ಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತ ಹೇಳಿ ಭೂತ ಭಾವ ಉದ್ಭವಕರ ವಿಸರ್ಗ ಕರ್ಮ ಅಂದ್ರೆ ಏನು ಕರ್ಮ ಅಂತ ಹೇಳಿದರೆ ಇನ್ನೊಂದು ಪ್ರಶ್ನೆ ಕರ್ಮ ಅಂದ್ರೆ ಯಾವುದು ಕರ್ಮ ಅಂದ್ರೆ ಭೂತ ಭಾವ ಉದ್ಭವಕರ ವಿಸರ್ಗ ಸರ್ಗ ಅಂದ್ರೆ ಸುಕ್ತಿ ವಿಸರ್ಗ ವಿಶೇಷವಾದ ವಿಶೇಷವಾದ ಸುಕ್ತಿ ಏನು ಭೂತ ಭಾವ ಉದ್ಭವಕರವಾದ ವಿಶೇಷವಾದ ಸುಕ್ತಿಯಾಗಿದೆ ಅದು ಕರ್ಮದಿಂದ ವಾಕ್ಯವಾಗಿದೆ ಅಂತ ಹೇಳಿ ಇಲ್ಲಿ ಕಿಂ ಕರ್ಮ ಇತಿಹಾಸ ಉತ್ತರ ಭೂತ ಇತ್ಯಾದಿ ಭೂತಾನ ಜೀವಾನ ಜೀವಗಳಿಗೆ ಭೂತಗಳಿಗೆ ಭೂತ ಅಂತ ಹೇಳಿದರೆ ಜೀವಗಳು ಪ್ರಾಣಿಗಳ ಜೀವಗಳು ಪ್ರಾಣಿ ಭೂತಾನ ಪ್ರಾಣಿಗಳಿಗೆ ಜೀವಗಳಿಗೆ ಭಾವಾನ ಜಡ ಪದಾರ್ಥಗಳಿಗೆ ಇಲ್ಲಿ ಪ್ರಶ್ನೆ ನೀವು ನೋಡಿದ್ರ ಭೂತ ಭಾವ ಉದ್ಭವಕರ ಭೂತ ಅಂದರೆ ಜೀವಗಳು ಭಾವ ಅಂದರೆ ಜಲಗಳು ಭೂತಾನ ಜೀವಾನ ಭಾವಾನ ಜಲ ಪದಾರ್ಥ ಚ ಉದ್ಭವಕರ ಈ ಎರಡನ್ನು ಇವರನ್ನು ಜಡರನ್ನು ಇವುಗಳನ್ನು ಸೃಷ್ಟಿ ಮಾಡುವುದು ಉದ್ಭವಕರ ಉತ್ಪತ್ತಿಕರ ಸೃಷ್ಟಿ ಮಾಡುವುದು ಹುಟ್ಟಿಸುವುದು ಜನ್ಮ ಕೊಡುವುದು ಅಂತಹ ವಿಸರ್ಗ ವಿಶೇಷೇನ ಸಜ್ಜನ ವಿಶೇಷ ಸೃಷ್ಟಿ ಸರ್ಜ ಈ ಸರ್ಜ ಬಿ ಅನ್ನೋದು ಪ್ರೀತಿ ಸರ್ಜ ಅಂದರೆ ಸುಪ್ತಿ ಈ ಸರ್ಜ ವಿಶೇಷವಾಗಿ ಇಂತಹ ವಿಶೇಷೇನ ಸಜ್ಜನ ಈಶ್ವರ ಕರ್ತೃಕೋ ವ್ಯಾಪಾರ ಪರಮಾತ್ಮನಿಂದ ಮಾಡಲ್ಪಟ್ಟಂತಹ ವ್ಯಾಪಾರ ಯಾವುದಿದೆಯೋ ಅವುಗಳನ್ನು ಕರ್ಮ ಅಂತ ಕರೀತಾರೆ ಈ ಕರ್ಮ ಅಂತ ಹೇಳಿ ಈ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್ ನಲ್ಲಿ ನಾವು ಬೇರೆ ಬೇರೆ ಕಡೆ ಕರ್ಮಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಕರ್ಮ ಶಬ್ದಕ್ಕೆ ಅರ್ಥವೇನು ಅಂತ ಹೇಳಿದರೆ ಪರಮಾತ್ಮ ಮಾಡುವ ನಾನಾ ವಿಧವಾದ ಸೃಷ್ಟಿ ಕಾರ್ಯಗಳು ಅಂತ ಅರ್ಥ ಅವೆಲ್ಲವೂ ಕೂಡ ಈ ಕರ್ಮ ಶಬ್ದವಿದೆ ವಾಕ್ಯವಾಗಿದೆ ಹೀಗೆ ಈಶ್ವರ ಸಹ ವ್ಯಾಪಾರ ಕರ್ಮ ಇದೆ ಇತ್ಯರ್ಥ ಅಂತೇಳಿ ಅರ್ಜುನ ಕೇಳಿದ ಎಂಟು ಪ್ರಶ್ನೆಗಳು ಬ್ರಹ್ಮಸ್ವರೂಪ ಏನು, ಅಧ್ಯಾತ್ಮ ಯಾವುದು, ಕರ್ಮ ಯಾವುದು, ಅಧಿಭೂತ ಸ್ವರೂಪ ಏನು, ಅಧಿದೈವದ ಸ್ವರೂಪ ಏನು, ಈ ದೇಹದಲ್ಲಿ ಅಧಿಯಜ್ಞ ಯಾರು, ಭಗವಂತನ ಅಧಿಯಜ್ಞ ಹೇಗೆ, ಅಂತಃಕರಣದಲ್ಲಿ ಭಗವಂತ ಸ್ಮರಣೆ ಹೇಗೆ ಬರುತ್ತದೆ, ಈ ಎಂಟು ಪ್ರಶ್ನೆಗಳಲ್ಲಿ ನಮಗೆ ಧರ್ಮ ಸ್ವರೂಪ ಹೇಳಿದ್ದಾರೆ, ಅಧ್ಯಾತ್ಮ ಹೇಳಿದ್ದಾರೆ, ಕರ್ಮ ಹೇಳಿದ್ದಾರೆ. ಇಷ್ಟುವರೆಗೂ ಈ ಸಮಾಧಾನಗಳಿಗೆ ಇನ್ನು ಇತರ ಸಮಾಧಾನಗಳು ಅಧಿಭೂತ ಅಧಿದೈವ ಈ ಪ್ರಶ್ನೆಗಳಿಗೆ ಸಮಾಧಾನ ಗೀತಾವಿಧಿಯಲ್ಲಿ ಏನು ಬರುತ್ತೆ.